ब्रह्मं भंगरहितं अजडं विमलं सदा आनन्दतीर्थमतुलं भजेताप्त्रयाहं मिथ्यासिद्धान्तदुध्वान्तविध्वंसक्षणः जयतीर्थाख्यतनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टातसिद्धये तपोविद्याविरक्त्यादि सद्गुणभोगाकरान्हं वायुराजगुरून् वन्दे ऐकिलब्धाश्रयान् पूज्य राघवेन्द्राय सत्यधर्मरताय च भजताङ्कपुरुक्षाय नवतां कामधेनवे दुर्वादिध्वान्तरविये वैष्णवेन्द्रीवरेन्दवे श्रीराघवेन्द्रगुरवे नमो चिन्तयाळवे आपादमौलिपर्यन्तं गुरुनामाक्तुं स्मरेत् तेन विघ्नः प्रणश्यन्ति सिद्ध्यं च मनोरथाः. हरिः ओं श्रीगुरुभ्यो नमः. ನಾವು ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಆ ನಾಮಗಳು ಸಹಸ್ರನಾಮಗಳ ಅರ್ಥ ಚಿಂತನೆಯನ್ನು ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪೇ ವಿನಿಯೋಗ ಅಂಥೇಳಿ ಅಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ ಓಂ ವಿಶ್ವಂ ವಿಷ್ಣುರ್ವಶತ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಇಲ್ಲಿ ನಾವು ವಿಶ್ವಂ ವಿಷ್ಣು ವಷಟ್ಕಾರ ಆ ಶಬ್ದಗಳನ್ನು ನೋಡಿದ್ವಿ. ಸೊ ವಿಶ್ವಂ ವಿಷ್ಣು ವಷಟ್ಕಾರು ಭೂತಭವ್ಯ ಭವತ್ ಪ್ರಭು ಅದನ್ನು ನೋಡಿದ್ದೀವಿ. ಭೂತಕೃತ್ ಅದರ ಅರ್ಥವನ್ನು ನೋಡಿದ್ದೀವಿ. ಇವತ್ತು ಭೂತಭೃತ್ ಅನ್ನುವ ಶಬ್ದದ ಅರ್ಥ ಚಿಂತನೆಯನ್ನು ಮಾಡಲಿಕ್ಕೆ ನೋಡೋಣ. ನಾವು ಹೇಳ್ತಾ ಇದ್ದು ಭಗವಂತ ಸೃಷ್ಟಿಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷ ಎಲ್ಲ ಅಷ್ಟವಿಧ ವ್ಯಾಪಾರಗಳು ಮಾಡ್ತಾನೆ. ಮುಖ್ಯವಾಗಿ ಸೃಷ್ಟಿಸ್ಥಿತಿ ಲಯ ಸೃಷ್ಟಿಸ್ಥಿತಿ ಲಯ ಅಂತ ಎಲ್ಲ ಕಡೆ ನಾವು ಆ ಶಬ್ದಗಳನ್ನು ಪ್ರಯೋಗ ಮಾಡ್ತಾನೆ ಇರ್ತೀವಿ. ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚಿಂತನೆಯನ್ನು ಮಾಡಿದ್ದೀವಿ. ಈಗ ಅದರದೇ ವಿಷ್ಣು ಸಹಸ್ರನಾಮಗಳ ಮೂಲಕವಾಗಿ ಭೂತಕೃತ್ ಅಂತ ಹೇಳಿದಾಗ ಅವನ ಸೃಷ್ಟಿಕರ್ತೃತ್ವ ಮಾಡಿದ್ದಾನೆ, ಎಲ್ಲವನ್ನು ಮಾಡುವವನು ಮಾಡೋ ಕ್ರಿಯೇಷನ್. ಆದ್ದರಿಂದ ಕರ್ತೃ ಕೃತ್ ಅನ್ನೋದನ್ನು ನೋಡುವುದರ ಮೂಲಕವಾಗಿ ಸೃಷ್ಟಿಕರ್ತೃತ್ವದ ಬಗ್ಗೆ ಚಿಂತನೆಗಳು ಬಂತು. ಈಗ ಈ ಭೂತಭೃತ್ ಅನ್ನುವುದರಲ್ಲಿ ಪೋಷಕ ಭರಿಸುವವನು ಅಂತ ಹೇಳುವುದರ ಮೂಲಕವಾಗಿ ಭಗವಂತನ ಸ್ಥಿತಿಕರ್ತೃತ್ವ, ಅವನು ಎಲ್ಲವನ್ನು ಸ್ಥಿತಿ ಮಾಡ್ತಾನೆ, ಎಲ್ಲವನ್ನು ಭರಿಸುತ್ತಾನೆ. ಭೃತ್ ಭರತಿ ಪೋಷಯತಿ ಬಿಭರ್ತಿ ಅನ್ನೋದು, ಭೂತಾನಿ ಬಿಭರ್ತಿ ಪೋಷಯತಿ ಇತಿ ಭೂತಭೃತ್. ಭರಿಸುವವನು ಭೂತಗಳನ್ನು ಪ್ರಾಣಿಗಳನ್ನು ಸಮಸ್ತ ಜೀವರಾಶಿಗಳನ್ನು ಭರಿಸುವವನು, ಧರಿಸಿದವನು, ಅವುಗಳ ಪೋಷಣೆಯನ್ನು ಮಾಡ್ತಾನೆ, ರಕ್ಷಣೆ ರಕ್ಷಕ ಸ್ಥಿತಿಕರ್ತ ಅನ್ನುವ ಅರ್ಥವನ್ನು ಹೇಳುವಂಥದ್ದಾಗಿದೆ. ಸೊ ಈ ಎಲ್ಲ ಚೇತನವನ್ನು ಭರಿಸುತ್ತಾನೆ, ಸೃಷ್ಟಿ ಮಾಡ್ತಾನೆ. ಅಂದರೆ ಬ್ರಹ್ಮಾದಿ ಸಮಸ್ತ, ಅಂದರೆ ತೃಣದಿಂದ ಬ್ರಹ್ಮನವರೆಗೂ, ಬ್ರಹ್ಮ ತೃಣ ಪರ್ಯಂತಂ ಅಂಥೇಳಿ ಸಮಸ್ತ ಜೀವರಾಶಿಗಳನ್ನು ಅವನು ಭರಿಸುತ್ತಾನೆ, ಪೋಷಣೆ ಮಾಡ್ತಾನೆ ಅಂಥೇಳಿ. ಸೊ ಈ ಪೋಷಣೆ ಮಾಡುವ ಕಾರ್ಯ ಇದು ಎಂಥದ್ದು ಅಂತ ಹೇಳಿದಾಗ, ನಾವು ನಮಗೆ ಪೋಷಣೆ ಅಂತ ಹೇಳಿದ್ರೆ ಜೀವನಿಗೆ ಪೋಷಣೆ ಬೇಕಾಗಿಲ್ಲ. ಜೀವ ಡಸ್ ನೀಡ್ ಎನಿಥಿಂಗ್, ಇಟ್ಸ್ ಅದಕ್ಕೆ ಏನು ಹಸುವೆ, ಜೀವಕ್ಕೆ ಹಸುವೆ ಇಲ್ಲ, ಒಂದೂ ಇಲ್ಲ. ಜೀವಕ್ಕೆ ಪೋಷಣೆ ಬೇಕಾಗಿಲ್ಲ. ಮತ್ತೆ ಪೋಷಣೆ ಮಾಡುವುದು ಯಾವುದಕ್ಕೆ? ದೇಹ ಜಡವಾದ ದೇಹಕ್ಕೆ ಪೋಷಣೆ ಹೇಗೆ? ಸೊ ಜೀವನರನ್ನು ಪೋಷಣೆ ಮಾಡ್ತಾನೋ, ಜಡೆಯನ್ನು ಪೋಷಣೆ ಮಾಡ್ತಾನೆ ಭಗವಂತ ಹೇಗೆ ಪೋಷಣೆ ಮಾಡ್ತಾನೆ ಅಂತ ಹೇಳಿದರೆ, ಆ ಭಗವಂತ ಪೋಷಣೆ ಮಾಡುವ ರೀತಿ ಎಂಥದ್ದು ಅಂತ ಹೇಳಿದರೆ, ಜೀವಂದ್ರಿಗೆ ಸ್ವತಃ ಸ್ವರೂಪ ದೇಹದಿಂದ ಸಾಧನೆ ಮಾಡೋಕ್ಕಾಗೋದಿಲ್ಲ, ದೇಹದಿಂದ ಸಾಧನೆ ಮಾಡಬೇಕು. ಅದೇ ದೇಹ ಜಡವಾದದ್ದು, ಆ ದೇಹಕ್ಕೆ ಜೀವಕ್ಕೆ ಕನೆಕ್ಷನ್ ಲಿಂಕ್ ಅದನ್ನು ಭಗವಂತ ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ದೇಹದಲ್ಲಿ ಜೀವ ಇದ್ದರೂ ಜೀವಂತವಿಲ್ಲದೇ ಇರಬಹುದು ಭಗವಂತ ನಿಶ್ಚಯ ಮಾಡಿದರೆ. ಅದೇ ವಿಧವಾಗಿ ಆ ಭಗವಂತ ಜೀವಂದರ ಒಳಗೂ ಇದ್ದಾನೆ, ದೇಹದ ಒಳಗೂ ಇದ್ದಾನೆ. ಇರುವುದು ಮಾತ್ರವಲ್ಲ, ಏನೋ ಸುಮ್ಮನೆ ಇರುವುದಲ್ಲ, ಅವು ಎರಡಕ್ಕೂ ಒಂದು ಲಿಂಕ್ ಕನೆಕ್ಷನ್ನು ಕೊಟ್ಟಿದ್ದಾನೆ. ಕೊಟ್ಟು ಪೋಷಣೆ ಮಾಡುವುದು ಜಡವಾದರೂ ದೇಹಕ್ಕೆ ಪೋಷಣೆ ಕೊಡ್ತಾನೆ, ಕೊಟ್ಟು ಜೀವಕ್ಕೆ ಆ ಪೋಷಣೆ ಬಂದಂತೆ ಅನುಭವವನ್ನು ಕೊಡ್ತಾನೆ. ಕೊಡುವುದರ ಮೂಲಕವಾಗಿ ಜೀವರಿಂದ ಸಾಧನೆ ಮಾಡಿಸ್ತಾನೆ. ಆ ದೇಹಕ್ಕೆ ಪೋಷಣವಿಲ್ಲದೇ ಇದ್ದರೆ, ದೇಹ ಟೈರ್ಡ್ ಆಗಿದ್ದರೆ, ಜೀವನಿಗೆ ಎಷ್ಟು ಶಕ್ತಿ ಇದ್ದರೂ ಜೀವ ಏನು ಆ ದೇಹದಿಂದ ಏನು ಮಾಡಲಾರ. ನೋ ಮ್ಯಾಟರ್ ಹೌ ಕೇಪಬಲ್ ದ ಜೀವ ಇಸ್, ಆ ದೇಹಕ್ಕೆ ಶಕ್ತಿ ಇಲ್ಲ. ನಾವು ನಮ್ಗೆ ಅನುಭವ ಬರುತ್ತೆ, ಏಕಾದಶಿ ಉಪವಾಸ ಏನೋ ತುಂಬ ಎರಡು ದಿನ ಉಪವಾಸ ಮಾಡಿದರೆ ನಿತ್ರಾಣವಾಗಿರುತ್ತೆ ದೇಹ, ಜಡ, ಜೀವನಿಗೆ ಅನ್ನ ಬೇಕಾಗಿಲ್ಲ, ದೇಹ ನಿತ್ರಾಣವಾಗುತ್ತೆ. ಹೇಗೆ ಅದು? ಭಗವಂತ ಹಾಗೆ ಮಾಡಿದ್ದಾನೆ. ದೇಹ ಅದಕ್ಕೆ ಪೋಷಣೆ ಕೊಡುವುದರ ಮೂಲಕವಾಗಿ ಆ ಜೀವನಿಗೂ ಆ ಒಂದು ಶಕ್ತಿಯ ಅನುಭವ ಬರುವಂತೆ ಮಾಡ್ತಾನೆ. ಆದ್ದರಿಂದ ಭಗವಂತ ಪೋಷಣೆ ಮಾಡುವ ರೀತಿ ಅಂತಹದ್ದಾಗಿದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಭೂತ ಭೃತ್ ಪೋಷಣೆ ಮಾಡ್ತಾನಂದರೆ ಆ ವಿಧವಾಗಿ ಪೋಷಣೆ ಮಾಡ್ತಾನಂಥೇಳಿ ಅದಕ್ಕೆ ತನುಭೃತ್ ಸ್ವಭಾವ ಸಂಭೂತೆಯೇ ಭವತಿ ಅಂಥೇಳಿ ಇದು ಮಹಾಭಾರತ ಆತ್ಮದಿಂದ ಆಚಾರ್ಯರು ಹೇಳುವಂಥ ಒಂದು ಮಾತು. ಅಂದರೆ ದೇಹ ಕೊಟ್ಟಿದ್ದಾನೆ, ಒಬ್ಬೊಬ್ಬರಿಗೆ ಒಂಥರ ದೇಹ ಇದೆ, ವೆರಿ ಬಾಡಿ ಈಸ್ ನಾಟ್ ದ ಸೇಮ್, ಸೊ ಯಾಕೆ ದೇಹದಲ್ಲಿ ಭೇದಗಳಿವೆ ಅಂದರೆ ಕರ್ಮಗಳ ಅನುಸಾರವಾಗಿ ನಾವು ಹೇಳ್ತೀವಿ. ಹೌದು, ಕರ್ಮಗಳ ಅನುಸಾರವಾಗಿ ಭೇದವಿದೆ, ಆ ಕರ್ಮಗಳು ಯಾಕೆ ಭೇದವಾಗಿದೆ ಭಿನ್ನವಾಗಿದೆ, ಸ್ವಭಾವಕ್ಕೆ ಅನುಸಾರವಾಗಿ. ಸೊ ಕೊನೆಯಾಗಿ ಸ್ವಭಾವ, ಸ್ವಭಾವಕ್ಕೆ ತಕ್ಕಂತೆ ಅನ್ನುವುದೇ ಕೊನೆಯಾಗಿ ಕೊನೆಗೊಳ್ಳುವಂತಹ ವಿಷಯ. ಸೊ ಆಯಾ ಜೀವರಾಶಿಗಳ ಸ್ವಭಾವಕ್ಕೆ ತಕ್ಕಂತೆ ಅವರಿಗೆ ದೇಹಗಳನ್ನು ಕೊಟ್ಟು ಆ ದೇಹವನ್ನು ಭಗವಂತ ಭರಿಸುತ್ತಾನೆ, ಅದನ್ನು ನಡೆಸುವಂತೆ ಮಾಡ್ತಾನೆ ಅಂಥೇಳಿ. ಅಂದರೆ ಅದೇ ವಿಧವಾಗಿ ಭಾಗವತಾತ್ಪರ್ಯದಲ್ಲಿ ಕೂಡ ಯತ್ಕಿಂಚಿ ದೇಹ ಲೋಕೇಸ್ಮಿನ್ ದೇಹಬದ್ಧಂ ವಿಷಾಂಪತೆ ಸರ್ವಂ ಪಂಚಭಿರ್ ಆವಿಷ್ಟಂ ಭೂತೈಹಿ ಈಶ್ವರ ಬುದ್ಧಿಜೈಹಿ ಅಂತೇಳಿ ಮೋಕ್ಷ ಧರ್ಮದಲ್ಲಿ ಹೇಳಿದಂತಹ ಮಾತನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದರೆ ಭಗವಂತ ಏನು ಮಾಡ್ತಾನೆ, ಅವನು ಯತ್ಕಿಂಚಿತ್ ಇಹ ಲೋಕೆ ದೇ ಇಲ್ಲಿ ಈ ದೇಹದಲ್ಲಿ ವಿಷಾಂಪತೆ, ವಿಷಾಂ ಅಂತ ಪ್ರಜಾನಾಂ, ಸೊ ಸಂಬೋಧನೆ, ರಾಜನನ್ನು ಸಂಬೋಧನೆ ಮಾಡ್ತಾ ಯಾರು ಇಲ್ಲಿ ಧರ್ಮರಾಜನ ಸಂಬೋಧನೆ ಮಾಡ್ತಾ ಹೇಳುವಂತಹ ಮಾತು. ಸೊ ಈ ವಿಧವಾಗಿರುವಂಥವನು ಸರ್ವಂ ಪಂಚಭಿ ಆವಿಷ್ಟಂ, ಪಂಚಭೂತಗಳಿಂದ ಒಳಗೊಂಡಿದೆ ಎಲ್ಲವೂ, ಈ ದೇಹವೂ ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದಾಗಿದೆ. ಸೊ ಈ ಪ್ರಾಣಿಗಳಿಗೆ ಭೂತ ಅಂತ ಕರೆಯುವುದಕ್ಕೆ ಒನ್ ಆಫ್ ದ ರೀಸನ್ಸ್ ಏನು ಅಂತ ಹೇಳಿದ್ರೆ, ಪಂಚಭೂತಗಳಿಂದ ಮಾಡಲ್ಪಟ್ಟ ದೇಹ ಇರುವುದರಿಂದ ಪ್ರಾಣಿಗಳನ್ನು ಕೂಡ ಭೂತಗಳು ಅಂತ ಕರಿತೀವಿ ನಾವು. ಭೂತ ಅಂದರೆ ಪ್ರಾಣಿ ಅಂತೇಳಿ, ಭೂತ ಅಂದರೆ ದೇವಭೂತಗಳು ಭೂತಗಳೇ, ಯಾಕಂದರೆ ಅವುಗಳು ಕೂಡ ಪಂಚಭೂತಗಳಿಂದ ಮಾಡಲ್ಪಟ್ಟ ದೇಹ ಅವರಿಗೂ ಇದೆ. ಭೂತ ಪ್ರೇತಾದಿಗಳಿಗೂ ಪಂಚಭೂತಗಳಿಂದ ಮಾಡಲ್ಪಟ್ಟ ದೇಹ ಇದೆ. ನಾವು ಜೀವಂತ ಇರುವವರಿಗೆ ನಮಗೂ ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ದೇಹವಿದೆ. ಈ ಇವೆಲ್ಲವೂ ಕೂಡ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂತಹ ಈ ದೇಹಗಳಿಂದ ಭಗವಂತ ಎಲ್ಲರಿಂದಲೂ ಸಾಧನೆ ಮಾಡಿಸ್ತಾನೆ ಅಂತ ಹೇಳಿ ಹೇಳಿದ್ದಾರೆ. ಈ ವಿಧವಾಗಿ ಭಗವಂತ ಭೂತ ಭೃತ್ ಅಂತ ಭಗವಂತನಿಗೆ ಹೆಸರಿದೆ. ಅಷ್ಟೇ ಅಲ್ಲದೆ ಭಗವಂತ ಏನು ಮಾಡ್ತಾನೆ, ಈ ಜೀವಾತ್ಮರು ಆಶ್ರಯ ಮಾಡಿಕೊಂಡಿರುವಂತಹ ಈ ದೇಹ ಇದೆ ನೋಡ್ರಿ, ಈ ದೇಹ ನಾಶವಾದರೂ ಜೀವ ನಾಶವಾಗೋದಿಲ್ಲ. ಆಯ್ತು, ದೇಹ ನಾಶವಾದ ಜೀವ ನಾಶವಾಗಬೇಕಂತಿಲ್ಲ, ಜೀವ ನಾಶವಾಗೋದಿಲ್ಲ. ಆದರೆ ನಮಗೆ ಒಂದು ಸಂಶಯ ಬರುತ್ತೆ, ಯಾಕಂದರೆ ಈಗ ನೋಡ್ರಿ, ಒಂದು ಕಳ್ಳೆ ಬೀಜ ಇರುತ್ತೆ, ಅದರ ಮೇಲೆ ಒಂದು ಗಟ್ಟಿಯಾಗ ಕುಟ್ಟಿದ್ರೆ ಒಳಗಿರುವ ಬೀಜನೂ ಪುಡಿಪುಡಿ ಆಗುತ್ತೆ, ಮೇಲಿರುವ ಕವರು ಪುಡಿಪುಡಿ ಆಗುತ್ತೆ. ಅದೇ ವಿಧ ಅದನ್ನು ದೊಡ್ಡ ಆಬ್ಜೆಕ್ಟ್ ಇರುತ್ತೆ, ಇವನ್ನ ಸ್ಟ್ರಾಂಗ್ ಆಬ್ಜೆಕ್ಟ್, ಒಂದು ಗಟ್ಟಿ ಪೆಟ್ಟಿಗೆ ಇರುತ್ತೆ, ಅದನ್ನು ಕ್ರಶ್ ಮಾಡಿಬಿಟ್ರೆ ಅದರ ಒಳಗಿರುವ ಕಂಟೆಂಟ್ಸ್ ಕ್ರಶ್ ಆಗಿಬಿಡುತ್ತೆ, ಅದು ಪುಡಿಪುಡಿ ಆಗಿಬಿಡುತ್ತೆ. ಅದೇ ವಿಧವಾಗಿ ನಾವು ಬೇಕಾದಷ್ಟು ಇನ್ಸಿಡೆಂಟ್ಸ್ ನೋಡ್ತೀವಿ, ಒಂದು ಜೀವ ದೇಹದಲ್ಲಿರ್ತಾನೆ, ಆ ದೇಹವನ್ನು ಏನೋ ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ, ಎಕ್ಸ್ಪ್ಲೋರ್ಡ್ ಆಗಿಬಿಡುತ್ತೆ. ಎಕ್ಸ್ಪ್ಲೋರ್ಡ್ ಆದಾಗ ದೇಹ ಎಕ್ಸ್ಪ್ಲೋರ್ಡ್ ಆದರೆ ಮೇ ಬಿ ಹ್ಯೂಜ್ ಎಕ್ಸ್ಪ್ಲೋಷನ್ ಹ್ಯಾಪನ್ಸ್, ಅದರ ಒಳಗಿರುವ ಜೀವನಿಗೆ ಏನಾದರೂ ಆಗಿಬಿಡುತ್ತೋ ಏನೋ ಒಂದು ವೇಳೆ. ಅಫ್ಕೋರ್ಸ್ ನಾವು ಶಾಸ್ತ್ರದಲ್ಲಿ ಕೇಳ್ತೀವಿ, ಶಾಸ್ತ್ರದ ದೃಷ್ಟಿಯಿಂದ ಅಲ್ಲ, ಜನರಿಗೆ ಜನರಲ್ ಆಗಿ ಒಂದು ಥಾಟ್ ಪ್ರಾಸೆಸ್ನಲ್ಲಿ ಬರಬಹುದಾ, ಈ ಜೀವನಿಗೆ ಕೂಡ ಏನಾದರೂ ನಾಶವಾಗಿಬಿಡ್ಬೋದೇನೋ ಅಂತ ಒಂದು ಸಂಶಯ ಬಂದರೆ ಅದಕ್ಕೆ ಸಮಾಧಾನ ಅಫ್ಕೋರ್ಸ್ ಅದು ಒಂದು ಅಪ್ರಾಕೃತ ಅಂಥೇಳಿ ಒಂದು. ಎರಡನೇದಾಗಿ ಭಗವಂತ ಆ ಜೀವನ ಒಳಗೂ ನೆಲೆಸಿದ್ದಾನೆ, ಬೆಂಬರೂಪನಾಗಿದ್ದು ಅದರ ರಕ್ಷಣೆಯನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವನಿಗೆ ಯಾವ ನಾಶವೂ ಆಗದೇ ಇರುವಂತೆ ಭಗವಂತ ಈ ದೇಹಭೃತ್ ಮಾತ್ರವಲ್ಲ ಜೀವಭೃತ್ ಕೂಡ ಅವನು, ಭೂತಭೃತ್ ಅಂದರೆ ಭೂತ ರೂಪದಲ್ಲಿ ಇರುವ ದೇಹಗಳನ್ನು ಭರಿಸುವವನು ಮಾತ್ರವಲ್ಲದೆ ಅದರ ಒಳಗೆ ಇರುವಂತಹ ಜೀವನ ಅದರನ್ನು ಭರಿಸುತ್ತಾನೆ. ಅಂದರೆ ಭರಿಸುವುದಂದರೆ ಅದರ ರಕ್ಷಣೆ ಮಾಡುವುದು, ರಕ್ಷಕ ಸ್ಥಿತಿಕಾರ್ಯ. ಆ ಜೀವಂದರು ನಾಶವಾಗದೆ, ದೇಹ ಎಷ್ಟೇ ನಾಶವಾಗಲಿ, ಅನಂತ ದೇಹ ಅಂದರೆ ಒಂದಾನಂದ ಒಂದಾದ್ಮೇಲೆ ಒಂದು ದೇಹಗಳು ಬರ್ತಾನೇ ಇರುತ್ತೆ, ದೇಹದಿಂದ ಹೋಗ್ತಾನೆ ಇರ್ತಾನೆ ಜೀವ. ಇಷ್ಟು ದೇಹಗಳು ನಾಶವಾದರೂ ಇವೆನ್ಚುವಲ್ ಆಗಿ ಜೀವ ನಾಶವಾಗ್ತಾನೆ ಅಂದರೆ ಇಲ್ಲ, ಯಾವತ್ತೂ ಆಗೋದಿಲ್ಲ. ಜೀವಂದರನ್ನು ದೇಹ ನಾಶವಾದರೂ ಆ ದೇಹದ ಒಳಗಿರುವ ಜೀವಂದರು ನಾಶವಾಗದೇ ಇರುವಂತೆ ಭಗವಂತ ರಕ್ಷಣೆ ಮಾಡ್ತಾ ಇರ್ತಾನೆ. ಇದು ಅವನ ಒಂದು ಅಚಿಂತ್ಯ ಅದ್ಭುತವಾದಂತಹ ಒಂದು ಶಕ್ತಿಯಲ್ಲಿ ಒಂದು. ಸೊ ಆದ್ದರಿಂದ ಈ ಶರೀರ ನಾಶ ಜೀವನಿಗೆ ಅಫೆಕ್ಟ್ ಆಗದೇ ಇರುವಂತೆ ಭರಿಸ್ತಾನಾದ್ದರಿಂದಲೂ ಅವನು ಭೂತ ಭೃತ್ ಅಂಥೇಳಿ. ಸೊ ಅಷ್ಟೇ ಅಲ್ಲದೆ ನಾವು ಕೇಳ್ತೀವಿ, ಭಾಳ ಕಡೆ ಒಂದು ಪ್ರೋವರ್ಬ್ ಬರುತ್ತೆ ತೆಲುಗಿನಲ್ಲಿ, ನಾರ ಪೋಷಣ ಮಾಡು ನೀರು ಪೋಯಡ ಅಂಥೇಳಿ, ಅಂದರೆ ನಾರ ಹಾಕಿದವನು ನೀರು ಹಾಕದೆ ಇರ್ತಾನ. ನಾರು ಹಾಕುವುದಂತ ಹೇಳಿದರೆ ಒಂದು ಬೆಳೆಗಳು ಹಾಕುವಾಗ ಹೊಲದಲ್ಲಿ ಅದನ್ನು ನಾರನ್ನು ನಾಟ್ತಾನೆ, ನಾಟಿದ ಯಾರಿರ್ತಾ ನಾಟ್ತಾನೋ ಅವನು ಅದಕ್ಕೆ ನೀರನ್ನು ಹಾಕ್ತಾನೆ, ನಾರು ಹಾಕಿಬಿಟ್ಟು ನೀರನ್ನು ಹಾಕ್ತಾನೆ. ಆದ್ದರಿಂದ ಭಾಳ ಜನ ಏನು ಮಾಡ್ತಾರೆ, ಓ ನಾರು ಹಾಕಿದವನು ನೀರು ಹಾಕೋದಿಲ್ವಾ ಅಂತೇಳಿ. ಆದರೆ ಅದಕ್ಕೂ ಸಂಶಯ ಬರುತ್ತೆ. ಬೇಕಾದಷ್ಟು ಜನ ಅನ್ನವಿಲ್ಲದೆ ಸ್ಟಾರ್ವೇಷನಲ್ಲಿ ಡೆತ್ ಆಗುತ್ತೆ. ಸೊ ಭಗವಂತ ನಾರು ಹಾಕಿದ, ನೀರು ಹಾಕಲಿಲ್ವಲ್ಲ, ಕೆಲವು ಕಡೆ ಆಗುತ್ತೆ ಆ ಇನ್ಸ್ಟೆಂಟ್ಸು. ಸೊ ಆದ್ದರಿಂದ ಭಗವಂತ ಹುಟ್ಟಿಸಿದ ಮಾತ್ರಕ್ಕೆ ಎಲ್ಲರ ಸ್ಥಿತಿ ಮಾಡ್ತಾನಂತ ಇಲ್ಲ. ಕೆಲವು ಜನಕ್ಕೆ ಕೈಬಿಟ್ಟು ಬಿಡ್ತಾನೆ, ಅವರು ಸತ್ತು ಹೋಗುವಂತಂದರೆ ನಿರಾಹಾರಿಗಳಂದರೆ ಸ್ಟಾರ್ವೇಷನಲ್ಲಿ ಸತ್ತು ಹೋಗುವಂತೆ ಮಾಡ್ತಾನೆ ಭಗವಂತ. ಆದ್ದರಿಂದ ಅವ್ರು ರಕ್ಷಣೆ ಮಾಡಲಿಲ್ವಲ್ಲ ಅಂತ ಸಂಶಯ ಬರುತ್ತೆ. ಆದರೆ ಅಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ, ಅಲ್ಲಿ ಹುಟ್ಟಿಸುವಾಗಲೇ ಭಗವಂತ ತಾನು ನಿಶ್ಚಯ ಅವರಿಂದ ಎಷ್ಟು ಸಾಧನೆ ಮಾಡಬೇಕು ಅಲ್ಲಿ ಮುಂಚೆನೆ ನಿರ್ಣಯ ಮಾಡಿದ್ದಾನೆ, ಇವರಿಂದ ಇಷ್ಟು ಸಾಧನೆ ಮಾತ್ರ ಆಗಬೇಕು. ಆದ್ದರಿಂದ ಅಷ್ಟು ಸಾಧನೆ ಮುಗಿದ ಮೇಲೆ ಆ ಸ್ಟಾರ್ವೇಷನ್ ಡೆತ್ ಆಗುವುದು ಕೂಡ, ಯಾವಾಗ ಅವರ ಸಾಧನೆ ಮುಗಿಯುತ್ತೋ ಆ ದೇಹದಲ್ಲಿ ಅಷ್ಟು ಸಾಧನೆ ಮಾತ್ರ ಮಾಡಿಸ್ತಾನೆ. ಆದ್ದರಿಂದ ಆವಾಗಲೇ ಅವರ ದೇಹ ನಾಶವಾಗುತ್ತೆ ಹೊರತು ಅದಕ್ಕೆ ಮುಂಚೆ ಆಗೋದಿಲ್ಲ. ಸೊ ಆದ್ದರಿಂದ ನಮಗೆ ಅನಿಸಿದ್ರು ಕೂಡ ಅಯ್ಯೋ ದೇವರು ಬಿಟ್ಟುಬಿಟ್ಟನಲ್ಲ ಅಂದರೆ ಕೈ ಬಿಟ್ಟರೆ ಅಂತ ಅನಿಸುತ್ತೆ, ಆದರೆ ಅದು ಹಾಗಲ್ಲ. ಅದು ಮೊದಲೇ ಪರಮಾತ್ಮ ನಿಶ್ಚಯ ಮಾಡಿಕೊಂಡಿದ್ದಾನೆ. ನಿಶ್ಚಯ ಮಾಡಿಕೊಂಡ ರೀತಿಯಲ್ಲಿ ಎಷ್ಟು ಸಾಧನೆ ಮಾಡಬೇಕೋ ಅಷ್ಟು ಸಾಧನೆ ಮಾಡಿಸಿ ಅದು ಮುಗಿದ ಮೇಲೆ ಅವರನ್ನು ಅಲ್ಲಿ ಆ ಭಗವಂತ ಅವರ ಅದು ಮುಗಿಸಿಬಿಡ್ತಾನೆ ಮತ್ತು ಇನ್ನೊಂದು ದೇಹವನ್ನು ಕೊಡ್ತಾನೆ. ಸೊ ಆದ್ದರಿಂದ ಭಗವಂತ ಎಲ್ಲರನ್ನು ಕೂಡ ಆ ವಿಧವಾಗಿ ಜೀವಭೃತ ಅಂದರೆ ಎಷ್ಟು ಕಾಲ ಅವರಿಗೆ ದೇಹ ರಕ್ಷಣೆ ಮಾಡಬೇಕೋ ಅಷ್ಟು ಕಾಲ ಮಾತ್ರ ಎಲ್ಲರ ದೇಹ ರಕ್ಷಣೆಯನ್ನು ಭಗವಂತ ಮಾಡ್ತಾನೆ ಅಂಥೇಳಿ ಅದು ಬ್ರಹ್ಮಸೂತ್ರಗಳಲ್ಲಿ ಒಂದು ಸೂತ್ರ ಬರುತ್ತೆ. ಏನಂತ ಹೇಳಿದರೆ ಅದು ಹೀಗೆ ಬರುವಂತಹ ಸೂತ್ರ ಆಗಿದೆ, ಮೂರನೇ ಸಾಧನಾಧ್ಯಾಯದಲ್ಲಿ ಬರುವಂತಹದ್ದು. ಓಂ ಪ್ರಕೃತ ಏತಾವತ್ವಂ ಅಂತೇಳಿ, ಬಿಡಿಸಿದರೆ ಪ್ರಕೃತ ಏತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯ ಓಂ ಅಂತೇಳಿ ಅಂತ ಹೇಳಿದರೆ, ಪ್ರಕೃತ ಅಂದರೆ ಆ ಭಗವಂತ ಮಾಡುವ ಈ ವಿಶೇಷವಾದ ಕಾರ್ಯಗಳಲ್ಲಿ ಏತಾವತ್ವಂ ಹಿ ಪ್ರತಿಷೇಧತಿ, ಏತಾವತ್ವಂ ಇಷ್ಟು ಮಾತ್ರ ಅನ್ನುವ ವಿಷಯವನ್ನು ಪ್ರತಿಷೇಧನೆ ಮಾಡು ಅಂದರೆ ಅದನ್ನು ಅಲ್ಲ ಅಂತ ಹೇಳತಾ, ತಥೋ ಬ್ರವೀತಿ ಚ ಭೂಯ, ಅದಾದ ಮೇಲೆನೂ ಭಗವಂತ ಇನ್ನು ಅಂದರೆ ಏನು ಅಂತ ಹೇಳಿದರೆ ಇಷ್ಟು ಮಾತ್ರ ಭಗವಂತ ಸೃಷ್ಟಿ ಸಂಹಾರಗಳನ್ನು ಮಾಡ್ತಾನೆ. ಸೃಷ್ಟಿ ಸಂಹಾರಗಳನ್ನು ಮಾತ್ರ ಅಷ್ಟೇ ಅಲ್ಲ, ಏತಾವತ್ವಂ ಅಲ್ಲ ಅದನ್ನು ಪ್ರತಿಷೇಧನ ಮಾಡೋದು. ನಾಟ್ ದಿಸ್ ಮಚ್ ಓನ್ಲಿ, ನಾಟ್ ಜಸ್ಟ್ ಕ್ರಿಯೇಷನ್ ಆ್ಯಂಡ್ ಸಂಹಾರ, ಬಟ್ ಸ್ಥಿತಿ ಕೂಡ ಭಗವಂತ ಮಾಡ್ತಾನೆ. ಅಂದರೆ ಭಗವಂತ ಸೃಷ್ಟಿ ಸಂಹಾರ ಕಾರ್ಯ ಮಾತ್ರವಲ್ಲದೆ ಸ್ಥಿತಿ ಕಾರ್ಯವನ್ನು ಕೂಡ ಮಾಡ್ತಾನೆ, ಪಾಲನೆ ಮಾಡಿಸ್ತಾನೆ ನಡೆಸ್ತಾನೆ ಅನ್ನುವ ಆ ಸಂದೇಶವನ್ನು, ಆ ಶ್ರುತಿಯ ಉಲ್ಲೇಖವನ್ನು ಮಾಡ್ತಾ ಆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಅದನ್ನು ಹಾಗೆ ಹೇಳ್ತಾರೆ. ಆದ್ದರಿಂದ ಅವನು ಪಾಲಕನು ಅನ್ನುವುದು ಬ್ರಹ್ಮಸೂತ್ರದಲ್ಲಿ ಸಿದ್ಧಾಂತ ರೀತಿಯ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇನ್ನೊಂದು ಕೂಡ ನಾವು ಒಂದು ಮಾತನ್ನು ಕೇಳ್ತೀವಿ, ಗೀತೆಯಲ್ಲಿ ಬರುವಂತಹ ಮಾತು, ಭೂತಾನಿ ವಿಭರ್ತಿ ಧಾರಯತಿ ಇತಿ ಭೂತಂ ಅಂತೇಳಿ ಹೇಳುವಾಗ ಅಲ್ಲಿ ಭಗವಂತ ಎಲ್ಲ ಪ್ರಾಣಿಗಳಲ್ಲಿ ತಾನು ಎಲ್ಲ ಪ್ರಾಣಿಗಳಲ್ಲಿ ಇದ್ದಾನೆ. ಅದು ಇರೋವಾಗ ಯಾವ ರೀತಿಯಲ್ಲಿದ್ದಾನೆ, ಯಾವ ರೀತಿಯಲ್ಲಿ ಇಲ್ಲ ಅಂತ ಹೇಳುವಾಗ ಒಂದು ಹೇಳ್ತಾನೆ ಗೀತೆಯಲ್ಲಿ ಬರುವಂತಹ ಮಾತು, 9ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಹೇಳ್ತಾನೆ, ಮಯ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ಮತ್ಸ್ತಾನಿ ಸರ್ವಭೂತಾನಿ ಅಂಥೇಳಿ, ನಚತೇಶ ಅವಸ್ಥಿತ, ನಾನು ನನ್ನ ಒಳಗೆ ಎಲ್ಲ ಪ್ರಾಣಿಗಳು ನೆಲೆಸಿವೆ ಆದರೆ ನಾನು ಯಾವುದರ ಒಳಗೂ ಇಲ್ಲ ಅಂತ ಹೇಳ್ತಾನೆ ಭಗವಂತ. ಇದು ನಮಗೆ ಸಂಶಯ ಬರುತ್ತೆ, ಭಗವಂತ ಎಲ್ಲ ಪ್ರಾಣಿಗಳು ಭಗವಂತನ ಒಳಗಿದೆ ಅಂದರೆ ಅವು ಭಗವಂತನನ್ನು ಆಶ್ರಯ ಮಾಡಿಕೊಂಡಿವೆ. ಸೊ ಅದು ಭಗವಂತ ಅದು ಆಶ್ರಯ ಮಾಡಿಕೊಂಡಿದೆ ಅಂತ ಹೇಳಿದಾಗ, ಆದರೆ ನಾನು ಅವುಗಳನ್ನು ಆಶ್ರಯ ಮಾಡಿಕೊಂಡಿಲ್ಲ ಅಂತ ಭಗವಂತ ಹೇಳ್ತಾನೆ. ಅಂದರೆ ಇಲ್ಲಿ ನಾನು ಅದರ ಒಳಗೆ ಇಲ್ಲ ಅಂತ ಹೇಳುವುದರಲ್ಲಿ ಒಂದು ಪಾತ್ರೆ ಒಳಗೆ ಹಾಲು ಹಾಕ್ತೀವಿ. ಸೊ ಪಾತ್ರೆ ಒಳಗೆ ಹಾಲಿದೆ ಅಂದರೆ ಆ ಪಾತ್ರೆ ಹಾಲನ್ನು ಸಪೋರ್ಟ್ ಮಾಡ್ತಾ ಇದೆ, ಧಾರಣೆ ಮಾಡ್ತಾ ಇದೆ. ಆದ್ದರಿಂದ ಭಗವಂತನ ಒಳಗೆ ಎಲ್ಲ ಪ್ರಾಣಿಗಳು ಇದೆ ಅಂದರೆ ಪಾಲನೆ ಮಾತ್ರ ಮಾಡುವುದರಲ್ಲ, ಕ್ಯಾರಿಯಿಂಗ್ ಬೇರಿಂಗ್ ಅಂತೀವಿ ನೋಡ್ರಿ, ನಾಟ್ ಓನ್ಲಿ ಹೀ ಪ್ರೊಟೆಕ್ಟ್ಸ್ ಎವ್ರಿಥಿಂಗ್ ಬಟ್ ಹಿ ಸಪೋರ್ಟ್ಸ್ ಎವ್ರಿಥಿಂಗ್, ಪ್ರೊಟೆಕ್ಟರ್ ಅಂಡ್ ಸಪೋರ್ಟರ್ ಅನ್ನುವ ಅರ್ಥ. ಭೃತ್ತು ಅನ್ನೋದು ಭರಿಸುತ್ತಾನೆ, ಅಂದರೆ ಪಾಲನೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಒಂದು ಅರ್ಥವಾದರೆ ಅದಕ್ಕೆ ಆಧಾರಭೂತನಾಗಿದ್ದಾನೆ. ಹಿ ಈಸ್ ಸಪೋರ್ಟಿಂಗ್ ದೆಮ್, ಹೋಲ್ಡಿಂಗ್ ದೆಮ್, ಜಸ್ಟ್ ಆಸ್ ಎ ಕಂಟೈನರ್ ಹೋಲ್ಡ್ಸ್ ಎ ಕಂಟೈನ್ಡ್. ಒಂದು ಪಾತ್ರೆ ಹಾಲನ್ನು ಧರಿಸುವಂತೆ ಅವನು ಎಲ್ಲ ಜೀವರಾಶಿಗಳನ್ನು ತನ್ನ ಒಳಗೆ ಇಟ್ಟುಕೊಂಡು ಅವುಗಳಿಗೆ ಆಧಾರವನ್ನು ಕೊಡ್ತಾ ಇದ್ದಾನೆ, ಅದನ್ನು ಧರಿಸುತ್ತಿದ್ದಾನೆ ಅಂತ ಆ ಅರ್ಥದಲ್ಲಿ ಹೇಳ್ತಾ, ನಾನು ಅವುಗಳ ಒಳಗಿಲ್ಲ ಅಂತ ಹೇಳಿದರೆ ಅಂತರ್ಯಾಮಿತ್ವೇನ ದೇವರಿದ್ದಾನೆ, ಆದರೆ ಅವುಗಳನ್ನು ಆಶ್ರಯ ಮಾಡಿಕೊಂಡು, ದಟ್ ಮೀನ್ಸ್ ಜಸ್ಟ್ ಎಸ್ ಐ ಆಮ್ ಬೇರಿಂಗ್ ದೆಮ್, ಡೋಂಟ್ ಥಿಂಕ್ ದಟ್ ಬಿಕಾಸ್ ಐ ಆಮ್ ಇನ್ಸೈಡ್ ಎವ್ರಿಥಿಂಗ್ ದೇ ಆರ್ ಆಲ್ ಬೇರಿಂಗ್ ಮೀ ಅಂತ ಅನ್ಕೋಬೇಡಿ. ನಾನು ಅವುಗಳಿಗೆ ಆಧಾರವಾಗಿ ಇದ್ದಂತೆ ಅವೆಲ್ಲದರ ಒಳಗೆ ನಾನು ಇರುವುದರ ಮೂಲಕವಾಗಿ ಅವು ಎಲ್ಲವೂ ಕೂಡ ನನಗೆ ಆಧಾರವಾಗಿ ಇದೆ ಅಂತ ಭಾವಿಸಬೇಡಿ ಅಂತ ನಚತೇಶು ಅವಸ್ಥಿತ ಅನ್ನುವುದರಲ್ಲಿ ಅದರ ಅರ್ಥ ಹಾಗೆ ಹೇಳಿದ್ದಾನೆ. ಮತ್ತು ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ಇನ್ನೊಂದು ಏನು ಹೇಳ್ತಾ ಅಂದರೆ, ಭೂತ ಭೃನ್ ನಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ ಅಂತ ಮತ್ತು ಹೇಳ್ತಾನೆ. ಅದನ್ನೇ ಹೇಳಿದಂತೆ ಅಂದರೆ, ನಾನು ಭೂತ ಭೃತ್ ಆದರೆ ನಾನು ಭೂತಸ್ಥನಲ್ಲ, ಅದೇ ಥಾಟ್ ಹೇಳಿದಂತಾಗತ್ತಲ್ವಾ. ರಿಪೀಟ್ ಆಯ್ತಾ ಅಂದರೆ ರಿಪೀಟ್ ಆಗಲಿಲ್ಲ. ಅಲ್ಲಿ ಹೇಳಿದ್ದು ಎಲ್ಲ ಪ್ರಾಣಿಗಳು ನನ್ನ ಒಳಗೆ ಇದ್ದರೂ ನಾನು ಎಲ್ಲದರ ಒಳಗಿಲ್ಲ ಅನ್ನೋದು ಆಶ್ರಯವನ್ನು ಇಟ್ಟುಕೊಂಡು ಹೇಳಿದಂತಹ ಮಾತು. ಅದಾದ ಮೇಲೆ ಎಲ್ಲ ಪ್ರಾಣಿಗಳು ನನ್ನ ಒಳಗೆ ಇದ್ದರೂ ನಾನು ಯಾವುಗಳ ಒಳಗೂ ಇಲ್ಲ ಅಂತ ಹೇಳುವುದು ಅದರ ಸಂಪರ್ಕ, ಅಂದರೆ ನಾನು ಎಲ್ಲದಕ್ಕೂ ಸಂಪರ್ಕ ಬರುವಂತೆ ಅಂದರೆ ಹೀ ಗಿವ್ಸ್ ದ ಪ್ರಾಪರ್ಟಿ. ಈಗ ಭಗವಂತನ ಒಳಗೆ ಎಲ್ಲವೂ ಇದೆ ಅಂತ ಹೇಳಿದರೆ ಭಗವಂತ ಅವುಗಳಿಗೆ ಬಿಸಿ ಕೊಡಬೇಕಾ ಬಿಸಿ ಕೊಡ್ತಾನೆ, ತಣ್ಣಗೆ ಮಾಡಬೇಕಾ ತಣ್ಣಗೆ ಮಾಡ್ತಾನೆ, ಏನೇನು ಅದಕ್ಕೆ ಒಂದು ಗುಣ ಕೊಡಬೇಕಂದ್ರೆ ಭಗವಂತ ಕೊಡ್ತಾನೆ. ಭಗವಂತ ಎಲ್ಲದರ ಒಳಗೂ ಇದ್ದರೂ ಕೂಡ ಅವುಗಳ ಗುಣ ಭಗವಂತನಿಗೆ ಬರುವುದಿಲ್ಲ. ಇದು ನಿಮಗೆ ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಪಾತ್ರೆ ಒಳಗೆ ಹಾಲಿದೆ, ಪಾತ್ರೆಯನ್ನು ಬಿಸಿ ಮಾಡಿದರೆ ಒಳಗಿರುವ ಹಾಲು ಬಿಸಿ ಆಗುತ್ತೆ. ಪಾತ್ರೆಯ ಗುಣ ಹಾಲಿಗೆ, ನಾವು ಒಲೆ ಮೇಲೆ ಪಾತ್ರೆ ಇಡ್ತೀವಿ ಬಿಸಿ ಮಾಡ್ತೀವಿ, ಒಳಗಿನ ಹಾಲನ್ನು ಡೈರೆಕ್ಟಾಗಿ ಬಿಸಿ ಮಾಡ್ತಾ ಇಲ್ಲ, ಪಾತ್ರೆ ಬಿಸಿ ಮಾಡ್ತೀವಿ, ಪಾತ್ರೆ ಮೂಲಕವಾಗಿ ಹಾಲು ಬಿಸಿ ಆಗುತ್ತೆ. ಅಂದರೆ ಪಾತ್ರೆಯ ಗುಣ ಹಾಲಿಗೆ ಅಂಟತ್ತೆ. ಅದೇ ವಿಧವಾಗಿ ಹಾಲು ಒದ್ದೆ ಒದ್ದೆ ಇರುತ್ತೆ, ಅದು ಪಾತ್ರೆಗೆ ಅಂಟತ್ತೆ, ಒಂದರ ಗುಣ ಇನ್ನೊಂದಕ್ಕೆ ಅಂಟತ್ತೆ. ಹಾಗೆ ಭಗವಂತ ಎಲ್ಲದರ ಒಳಗೂ ಇದ್ದಾನೆ ಅಂತ ಹೇಳಿದರೆ ಆ ಎಲ್ಲದರ ಗುಣಗಳು, ಅದರ ಏನೇನೋ ಇರುತ್ತೆ ಆ ಗುಣಗಳು, ಅವೆಲ್ಲ ಭಗವಂತನಿಗೆ ಅಂಟತ್ತಾ ಅಂದರೆ ಅವನಿಗೆ ಅಂಟುವುದಿಲ್ಲ. ಯಾವುದೋ ನಿರ್ಲೇಪತ್ವವನ್ನು ಹೇಳುವಂಥದ್ದು. ಸೊ ಎರಡನೇ ಮಾತು, ಎರಡನೇ ಸಂದರ್ಭದಲ್ಲಿ ಹೇಳುವಂಥ ಮಾತು, ಅವನಿಗೆ ನಿರ್ಲೇಪತ್ವ, ಎಲ್ಲದರ ಒಳಗೆ ಅವನು ಇದ್ದಾನೆ, ಇದ್ದರೂ ಅದು ಯಾವುದು ಅವನಿಗೆ ಅಂಟೋದಿಲ್ಲ. ಆದ್ದರಿಂದ ಅವನ ಒಳಗೆ ಎಲ್ಲವೂ ಇದ್ದಾಗ ಯಾವ ರೀತಿಯಲ್ಲಿ ಅವೆಲ್ಲವನ್ನೂ ಧರಿಸಿ ತಾನಿದ್ದಾನೋ ಆ ರೀತಿಯಲ್ಲಿ ಅವನು ಎಲ್ಲದರ ಒಳಗೂ ಇಲ್ಲ, ಅಂದರೆ ಅವುಗಳ ಗುಣ ಭಗವಂತನಿಗೆ ಅಂಟುವುದಿಲ್ಲ ಅನ್ನುವ ಅರ್ಥದಲ್ಲಿ ಭೂತ ಭೃತ್ ಅನ್ನೋದು ತಿಳಿಸಿಕೊಡುತ್ತೆ, ಆ ಅರ್ಥವನ್ನು ಕೊಡುತ್ತೆ. ಇನ್ನೊಂದು ಭೂತ ಭೃತ್, ಭೂತ ಅಂದರೆ ಭೂತತ್ವ, ಪ್ರಭೂತತ್ವ. ಭೂತ ಅಂದರೆ ಏನು? ಇರುವುದು. ಇರುವುದಂದರೆ ಸುಮ್ಮನೆ ಇರುವುದಲ್ಲ, ಪೂರ್ಣತ್ವೇನ ಇರುವುದು, ಪ್ರಕರ್ಷೇನ ಭೂತತ್ವ. ಈ ಪ್ರಭೂತತ್ವ ಅನ್ನುವುದು ಭೂತ ಭೃತ್ ಅಂದರೆ ಆ ಪೂರ್ಣತೆಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಭಗವಂತ. ಅವನು ಭೂತ ಭೃತ್, ಭೂತತ್ವವೆನ್ನುವ ಪೂರ್ಣ ಗುಣತ್ವವನ್ನು ಧಾರಣೆ ಮಾಡಿಕೊಂಡಿದ್ದಾನಾದ್ದರಿಂದ ಅವನು ಭೂತ ಭೃತ್ ಅಂತ ಇನ್ನೊಂದು ಅರ್ಥ. ಇನ್ನೊಂದು ಭೂತ ಭೃತ್, ನಾವು ಮುಂಚೆ ಭೂತಕೃತ್ನಲ್ಲಿ ನೋಡಿದಂತೆ ಭೂತಗಳಂದೇ ಪಂಚಭೂತಗಳಿದೆ. ಆದ ಕಾರಣದಿಂದ ಪಂಚಭೂತಗಳು ಯಾವುದಿದೋ, ಪೃಥ್ವಿ ಆಪಸ್ ತೇಜೋ ವಾಯು ಆಕಾಶ ಅನ್ನುವ ಈ ಪಂಚಭೂತಗಳು, ಅವುಗಳಿಗೆ ಭಗವಂತ ಆಧಾರಭೂತನಾಗಿ, ಅಂದರೆ ಅವುಗಳನ್ನು ಸಪೋರ್ಟ್, ಜಸ್ಟ್ ಎಸ್ ಎಲ್ಲ ಪ್ರಾಣಿಗಳನ್ನು ತನ್ನ ಒಳಗೆ ಇಟ್ಟುಕೊಂಡು ಅವುಗಳಿಗೆ ಆಧಾರಭೂತನಾಗಿ ಇದ್ದಂತೇನೆ ಪಂಚಭೂತಗಳನ್ನು ಕೂಡ ತನ್ನ ಒಳಗೆ ಇರಿಸಿಕೊಂಡು ಅವುಗಳಿಗೆ ಆಧಾರಭೂತ. ನಮ್ಮ ಒಳಗೂ ಪಂಚಭೂತಗಳಿವೆ, ನಮ್ಮ ದೇಹದಲ್ಲಿಯೂ ಪಂಚಭೂತಗಳಿವೆ, ಆದರೆ ನಾವು ಅದಕ್ಕೆ ಆಧಾರವಲ್ಲ, ಯಾಕಂದರೆ ನಮ್ಮ ದೇಹದ ಹೊರಗೂ ಪಂಚಭೂತಗಳಿವೆ. ಆದ್ದರಿಂದ ನಮ್ಮ ದೇಹದ ಬೆಳಗು ಪಂಚಭೂತಗಳಿಗೆ ಸಹಿತ ನಾವು ನಮ್ಮ ದೇಹ ಆಧಾರವಾಗಿಲ್ಲ, ಇನ್ಫ್ಯಾಕ್ಟ್ ಅದರವೇ ಅರೌಂಡ್ ಆ ಪಂಚಭೂತಗಳು ನಮಗೆ ಆಧಾರವಾಗಿದೆ. ಆದ್ದರಿಂದ ಭಗವಂತನ ಒಳಗೆ ಪಂಚಭೂತಗಳಿದೆ, ಭೂತ ಭೃತ್, ಪಂಚಭೂತಗಳನ್ನು ಧರಿಸಿದವನು ಭರಿಸಿದವನು, ಅಂದರೆ ಅವುಗಳಿಗೆ ಆಧಾರಭೂತನಾಗಿದ್ದಾನೆ, ಅವುಗಳಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ, ಅವುಗಳಿಗೆ ಅಸ್ತಿತ್ವವನ್ನು ಕೊಡ್ತಾ ಅವುಗಳಿಗೆ ಸಪೋರ್ಟ್ ಮಾಡ್ತಾ ಭಗವಂತ ಅವುಗಳನ್ನು ತನ್ನ ಒಳಗೆ ಇಟ್ಟುಕೊಂಡಿದ್ದಾನೆ ಅನ್ನೋದು ಭೂತ ಭೃತ್ ಅನ್ನೋದರ ಇನ್ನೊಂದು ಅರ್ಥ. ಅದಾದ ಮೇಲೆ ನಮಗೆ ದೇಹ ಕೊಟ್ಟು ದೇಹದ ಮೂಲಕವಾಗಿ ಭಗವಂತ ಪೋಷಣೆ ಕೊಡ್ತಾನೆ. ಸರಿ, ಮುಕ್ತಾತ್ಮರಿದ್ದಾರೆ, ಮುಕ್ತ ಜೀವರು, ಅವರಿಗೆ ದೇಹವಿಲ್ಲ, ಮುಕ್ತ ಜೀವರಿದ್ದಾರೆ, ಮುಕ್ತಿಗೆ ಹೋದ ಮೇಲೆ ಮುಕ್ತಿಯಲ್ಲಿ ಭಗವಂತ ಆಯಿತು, ಸೃಷ್ಟಿ ಸ್ಥಿತಿ ಲಯ ಆಯಿತು, ನೇಮನ ಜ್ಞಾನ ಜ್ಞಾನ ಬಂದ, ಮೋಕ್ಷ ಮೋಕ್ಷ ಸ್ಥಿತಿ ಕೊಟ್ಟ ಭಗವಂತ, ಮುಕ್ತಿಗೆ ಹೋಗಿದ್ದಾರೆ. ಭೂತರು ಅಂದರೆ ನಾವು ಹೇಳಿದ ಭೂತಿ ಅಂದರೆ ಮೋಕ್ಷ, ಭೂತ ಅಂದರೆ ಮೋಕ್ಷದಲ್ಲಿರುವವರು ಭೂತರು. ಭೂತಿ ಮೋಕ್ಷವಾದರೆ ಭೂತರು ಅಂದರೆ ಮುಕ್ತರು, ಮುಕ್ತ ಜೀವರಿಗೂ ಭೂತರು ಅಂತ ಕರೀತಾರೆ. ಭೂತ ಮೋಕ್ಷಕ್ಕೆ ಹೋದ ಮೇಲೆ ಅವರನ್ನು ಭಗವಂತ ಭರಿಸುವ, ಅಂದರೆ ಅವ್ರಿಗೆ ದೇಹ ಇಲ್ಲ, ಪೋಷಣೆ ಮಾಡುವ ಪ್ರಸಕ್ತಿ ಇಲ್ಲ. ಸೊ ಮೋಕ್ಷದಲ್ಲಿ ಇರುವವರನ್ನು ಅವರ ವಿಷಯದಲ್ಲಿ ಕೂಡ ಭಗವಂತನಿಗೆ ಭೂತ ಭೃತು ಅಂತ ಕರೆಯಬಹುದಾ? ಅಂದರೆ ಮುಕ್ತ ಜೀವರನ್ನು ಕೂಡ ಭರಿಸುವವನು ಪೋಷಿಸುವವನು ಅಂತ ಭಗವಂತನಿಗೆ ನಾವು ಹೇಳಬಹುದಾ? ಯಾಕಂದರೆ ಅವ್ರಿಗೆ ದೇಹವಿಲ್ಲವಲ್ಲ, ಅವರಿಗೆ ಪೋಷಣೆ ಹೇಗೆ ಮಾಡೋಕ್ಕಾಗತ್ತೆ? ಆದ್ದರಿಂದ ಮುಕ್ತ ಜೀವರನ್ನು ಕೂಡ ಪೋಷಿಸುವವನು ಅಂತ ಅರ್ಥ ಮಾಡಬಹುದಾ? ಅಂದರೆ ಮಾಡಬಹುದು. ಅವನು ಮುಕ್ತರನ್ನು ಕೂಡ ಪೋಷಣೆ ಮಾಡ್ತಾನೆ. ಅಂದರೆ ಅವರಿಗೆ ದೇಹ ಪೋಷಣೆ ಮೂಲಕ, ಅಂದರೆ ಸ್ಥೂಲ ದೇಹದ ಪೋಷಣವಿಲ್ಲ. ನಾವು ನೋಡಿದ್ದೀವಿ ನೋಡ್ರಿ, ದ್ರವ್ಯಂ ಕರ್ಮಜಗಾಲಶ್ಚ ಸ್ವಭಾವೋ ಜೀವಯೇ ವಚ ಯದ್ ಅನುಗ್ರಹತ ಸಂತಿ ನ ಸಂತಿ ಇದುಪೇಕ್ಷೆ ಅಂತ ಹೇಳಿದಂತೆ, ಮೋಕ್ಷಕ್ಕೆ ಹೋದ ಮೇಲೂ ಎಲ್ಲ ಮುಕ್ತ ಜೀವರು ಭಗವಂತನ ಮೇಲೆ ಆಧಾರ ಮಾಡಿಕೊಂಡಿದ್ದಾರೆ. ಮೋಕ್ಷಕ್ಕೆ ಹೋಗಿಬಿಟ್ಟಿವಿ, ಇನ್ನು ದೇವರು ಬೇಕಾಗಿಲ್ಲ ಅಂತ ಯಾವ ಮುಕ್ತ ಜೀವನು ಹೇಳಕ್ಕಾಗೋದಿಲ್ಲ. ಮೋಕ್ಷಕ್ಕೆ ಹೋದ ಮೇಲೂ ಅವರನ್ನು ಪೋಷಣೆ ಮಾಡುವ ರೀತಿ ಬೇರೆ. ನಾವು ಸಂಸಾರಾವಸ್ಥೆಯಲ್ಲಿ ಇರುವವರಿಗೆ ದೇಹ ಪೋಷಣೆ ಮೂಲಕವಾಗಿ ಭಗವಂತ ಪೋಷಣೆಯನ್ನು ಕೊಡ್ತಾನೆ ಜೀವರಿಗೆ. ನಾವು ದೇಹ ಚೆನ್ನಾಗಿದ್ದಾಗ ಓ ನನಗೆ ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ ಜೀವ, ಅಂತಹ ಭಾವನೆಯನ್ನು ಕೊಡ್ತಾನೆ, ಅದು ಸರಿ. ಮೋಕ್ಷಕ್ಕೆ ಹೋದ ಮೇಲೆ ಅವರ ಪೋಷಣೆ ವಿಧಾನ ಇನ್ನೊಂದು. ಮುಕ್ತ ಜೀವರನ್ನು ಪೋಷಣೆ ಮಾಡುವುದು ಸ್ವರೂಪ ಆನಂದ ಆವಿರ್ಭಾವ ಅಂತ ನಾವು ಯಾವುದನ್ನು ಕೊಡ್ತೀವೋ ಮೋಕ್ಷದಲ್ಲಿ, ಆ ಸ್ವರೂಪ ಆನಂದ ಆವಿರ್ಭಾವ ದೇವರು ಇಲ್ಲದೇನೆ ಆಗತ್ತೆ ಅಂತ ಅನ್ಕೋಬೇಡಿ. ಸ್ವರೂಪಾನಂದ ಆವಿರ್ಭಾವವು ಕೂಡ ಮೋಕ್ಷದ ಸ್ಥಿತಿಯಲ್ಲಿ ಕೂಡ ಅವರನ್ನು ಪೋಷಿಸುವವನು, ಅಂದರೆ ಅವರ ಸ್ವರೂಪ ಆನಂದ ಆವಿರ್ಭಾವ ಆಗುವಂತೆ ಮಾಡುವವನು ಪರಮಾತ್ಮ ಆಗಿದ್ದಾನೆ. ಆದ್ದರಿಂದ ಆ ವಿಧವಾಗಿ ಭಗವಂತ ಭೂತಭೃತ್ ಅಂದರೆ ಮೋಕ್ಷದಲ್ಲಿ ಇರುವ ಮುಕ್ತಾತ್ಮರನ್ನು ಸಹಿತ ಪೋಷಣೆ ಮಾಡ್ತಾನೆ, ಭರಿಸುತ್ತಾನೆ, ಅವರಿಗೆ ಸಪೋರ್ಟ್ ಆಗಿಯೂ ಇದ್ದಾನೆ, ಅವರನ್ನು ಒಳಗಿಟ್ಟುಕೊಂಡು ಅವರು ಇರುವಂತೆ ಅವರಿಗೆ ಇರುವಿಕೆಗೆ ಒಂದು ಸಪೋರ್ಟ್ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅವರಿಗೆ ಪೋಷಣೆಯನ್ನು ಮಾಡ್ತಾನೆ, ಪೋಷಣೆ ಅಂದರೆ ಸ್ವರೂಪ ಆನಂದ ಆವಿರ್ಭಾವ ಆಗುವಂತೆಯೂ ಮಾಡ್ತಾನೆ. ಆದ್ದರಿಂದ ಅವರ ವಿಷಯದಲ್ಲಿ ಕೂಡ ಎರಡು ವಿಧವಾಗಿ ಭೂತಭೃತ್, ಒಂದು ವಿಧವಾಗಿ ಭೂತಭೃತ್ ಅಂತ ಹೇಳಿದರೆ ಸಪೋರ್ಟ್ ಕೊಟ್ಟು ಧರಿಸಿಕೊಂಡು ಇರುವುದು, ಇನ್ನೊಂದು ವಿಧವಾಗಿ ಭೂತಭೃತ್ ಅಂದರೆ ಭರಿಸುವಂತೆ ಪೋಷಣೆ ಮಾಡುವುದು, ನರಿಶ್ಮೆಂಟ್. ನರಿಶ್ಮೆಂಟು ಎರಡು, ಸಂಸಾರಾವಸ್ಥೆಯಲ್ಲಿರುವಾಗ ಸಪೋರ್ಟು ಕೊಡ್ತಾನೆ ದೇಹ ಪೋಷಣೆ ಮೂಲಕವಾಗಿ ಜೀವಂದರಿಗೆ ಪೋಷಣೆ. ಅಫ್ಕೋರ್ಸ್ ಒಳಗಿರುವ ಜೀವನಿಗೂ ಕೂಡ ಅದರ ಅಸ್ತಿತ್ವವನ್ನು ಭಗವಂತ ಮೇಂಟೈನ್ ಮಾಡ್ತಾ ಇದ್ದಾನೆ ಒಂದು, ಪ್ಲಸ್ ದೇಹದ ಪೋಷಣೆಯನ್ನು ಮಾಡುವುದರ ಮೂಲಕವಾಗಿ ಜೀವರಿಗೆ ಪುಷ್ಟಿಯ ಭಾವನೆಯನ್ನು ಕೊಡ್ತಾನೆ. ಮೋಕ್ಷಕ್ಕೆ ಹೋದ ಮೇಲೂ ಅವರಿಗೆ ಸಪೋರ್ಟ್ ಕೊಡ್ತಾನೆ, ಅವರನ್ನು ಧರಿಸಿಕೊಂಡಿದ್ದಾನೆ, ಅವರಲ್ಲಿ ಮೋಕ್ಷದಲ್ಲಿ ಸ್ವರೂಪ ಆನಂದ ಆವಿರ್ಭಾವ ಆಗುವಂತೆ ಪೋಷಣೆಯನ್ನು ಅವರನ್ನು ಮಾಡ್ತಾನೆ. ಆದ್ದರಿಂದ ಮುಕ್ತ ಜೀವರನ್ನು ಕೂಡ ಅವರ ವಿಷಯದಲ್ಲಿ ಕೂಡ ಭೂತ ಭೃತ್ ಅನ್ನುವ ಅರ್ಥವನ್ನು ಪೂರ್ಣವಾಗಿ ಅನ್ವಯ ಮಾಡಬೇಕು, ಮಾಡಬಹುದು ಮಾತ್ರವಲ್ಲ ಮಾಡಬೇಕು. ಅದು ಭಗವಂತನ ನಿತ್ಯ, ಭಗವಂತನ ಮೇಲೆ ಎಲ್ಲರಿಗೂ ಕೂಡ ನಿತ್ಯ ಆಧಾರತ್ವ, ಅಂದರೆ ಅವರನ್ನು ಭಗವಂತನನ್ನೇ ಆಧಾರ ಮಾಡಿಕೊಂಡಿರೋದು, ಡಿಪೆಂಡೆನ್ಸ್ ಅಂದರೆ ತಂತ್ರತ್ವ. ಯಾರೂ ಸ್ವತಂತ್ರರಲ್ಲ, ಎಲ್ಲರೂ ಪರತಂತ್ರರು. ಪರ ಅಂದರೆ ಪರಮಾತ್ಮ, ಪರಮಾತ್ಮನ ಮೇಲೆ ಆಧಾರ ಪಟ್ಟುಕೊಂಡಿರುವವರು ಎಲ್ಲರೂ ಪರತಂತ್ರರು ಅನ್ನೋದು ಎಲ್ಲ ಅವಸ್ಥೆ ಮೋಕ್ಷಾವಸ್ಥೆಯಲ್ಲಿ ಸಹಿತ ಅದು ಅನ್ವಯವಾಗತ್ತೆ ಅನ್ನೋದನ್ನು ಹೇಳುವುದರ ಮೂಲಕವಾಗಿ ಭೂತ ಭೃತ್ ಅನ್ನೋದನ್ನು ತಿಳಿಸಿದ್ದಾರೆ. ನಮಗೆ ಕೆಲವು ಪ್ರಶ್ನೆಗಳು ಬರುತ್ತೆ. ಆದರೆ ದೇಹವನ್ನು ಕೊಡ್ತಾನೆ ಭಗವಂತ ಸಾತ್ವಿಕ ಜೀವರಿಗೆ, ಅವರು ಸತ್ವರಜಸ್ತಮೋ ಗುಣಗಳು ಸ್ವಭಾವ ಸಿದ್ಧವಾದ ಅಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳಿವೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಅಂದರೆ ಪ್ರಕೃತಿಯಲ್ಲಿರುವ ಸತ್ವರಜಸ್ತಮೋ ಗುಣಗಳಿವೆ, ಅವುಗಳಿಗೆ ಅವು ಒಳಗಾಗ್ತಾರೆ. ಆ ಸ್ವರೂಪದ ಸತ್ವರಜಸ್ತಮೋ ಗುಣಗಳಿಗೆ ತಕ್ಕಂತೆ ದೇಹವನ್ನು ಕೊಟ್ಟು ಭಗವಂತ ಭೂತಭೃತ ಆಗಿದ್ದಾನೆ. ತಾಮಸಿಕ ಜೀವರಾಶಿಗಳಿಗೆ ದೇಹವನ್ನು ಕೊಟ್ಟು ಸಾಧನೆ ಮಾಡಿಸಿ ಅವರನ್ನು ಅನಂತಮಸ್ಸು ಹೋಗುವಂತೆ ಯಾಕೆ ಮಾಡಬೇಕು ದೇವರು ಅಂತ ಒಂದು ಸಂಶಯ ಬಂದರೆ ಅದಕ್ಕೆ ಎರಡು ಕಾರಣಗಳು. ಒಂದೇ ಅಂತ ಹೇಳಿದರೆ ಅವರವರಿಂದ ಅವರವರ ಕೊನೆಸ್ಥಿತಿಗೆ ಹೋಗುವಂತೆ ಮಾಡಬೇಕು, ಅದು ಭಗವಂತ ನಿಷ್ಪಕ್ಷಪಾತ ಬುದ್ಧಿಗೆ ಇರುವಂತಹದ್ದಾಗಿದೆ. ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಎಲ್ಲ ವಿಧವಾದ ಜೀವರಾಶಿಗಳು ಒಟ್ಟಾಗಿದ್ದಾಗ ಸಾತ್ವಿಕರಿಗೆ ಆ ಸತ್ವಗುಣದ ಒಂದು ಮಹಾತ್ಮ್ಯ, ನಾವು ಮಹಾತ್ಮರನ್ನು ನೋಡ್ತೀವಿ, ದುಷ್ಟರನ್ನು ನೋಡಿದಾಗ ಆ ಮಹಾತ್ಮರ ಮೇಲೆ ಇನ್ನೂ ಭಕ್ತಿ ಹೆಚ್ಚಾಗತ್ತೆ. ಓಹೋ, ಇಂತಹ ದುಸ್ಥಿತಿ ದುಷ್ಟರೂ ಇದ್ದಾರೆ. ಅಂಥವರಲ್ಲಿ ಮಧ್ಯದಲ್ಲಿ ಇದ್ದರೂ ಕೂಡ ಮಹಾತ್ಮರು ಎಷ್ಟೊಂದು ಮಹಾತ್ಮೆಯ ಬುದ್ಧಿಯಿಂದಿದ್ದಾರೆ. ಅದಕ್ಕೆ ಕಾರಣ ಮಹಾತ್ಮ್ಯದಿಂದ ಕೂಡಿರುವ ಭಗವಂತನ ಅನುಗ್ರಹವೇ ಆಗಿದೆ ಅಂತ ಹೇಳಿ ಆ ಅವರ ಮೇಲೆ ಭಕ್ತಿ, ಅವರ ಮೂಲಕವಾಗಿ ಭಗವಂತನ ಮೇಲೆ ಇರುವ ಭಕ್ತಿ ಇನ್ನೂ ಹೆಚ್ಚು ಆಗುವ ಅವಕಾಶವೂ ಇದೆ. ಆದ್ದರಿಂದ ಆ ಭಗವಂತನ ಮೇಲೆ ಅಷ್ಟು ಭಕ್ತಿ ಹೆಚ್ಚಾಗುವುದಕ್ಕೂ ಕಾರಣವಾಗಿದೆ, ಅದು ಇನ್ನೊಂದು ಕಾರಣ. ಹೀಗೆ ಭಗವಂತ ಎಲ್ಲ ವಿಧ ಜೀವರಾಶಿಗಳಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಸಾಧನೆಯನ್ನು ಮಾಡಿಸುವುದು, ಅವರನ್ನು ಭರಿಸುವುದು ಭಗವಂತ ಮಾಡುವಂತಹ ಒಂದು ಅತ್ಯದ್ಭುತವಾದ ಗುಣವೂ ಆಗಿದೆ, ಕಾರ್ಯವೂ ಆಗಿದೆ. ಆದ್ದರಿಂದ ನಾಮ ರೂಪ ಗುಣಕ್ರಿಯೆಗಳಲ್ಲಿ ಸರ್ವ ಪೋಷಕ ಅನ್ನುವ ಅರ್ಥದಲ್ಲಿ ಈ ಭೂತ ಭೃತ್ ಅನ್ನುವ ಅರ್ಥವನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ರೀ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸಿನಿಂದಿರುವ ಬುದ್ಧಾತ್ಮನವ ಅನಸು ಸ್ವಭಾವಂ ಕರೋಮಿ ಇದ್ದ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಣ. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಬಹುದು.